ಸರ್ವಜ್ಞವಚ್ಯುತಮೇತ ಸಮಸ್ತ ದೋಷ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾತೀಶ್ವರವಿಯಾಂ ಶರಣಮನಿಶ ಟಿಪ್ಪಣಿ ವಾಂಗ್ಮೇ ಇತ್ಯಾದಿಕಂ ಖಂಡಂ ವಿಷ್ಣು ಪ್ರಾರ್ಥನಾ ಪೂರ್ವಕಂ ಅವಿಘ್ನತ್ವಂ ಅಭೀಪ್ಸೂನಾಂ ಶಿಷ್ಯಾನಾಂ ದೃಷ್ಟವಾನ್ ಹರಿಹಿ ವಾಂಗ್ಮೇ ಮನಸಿ ಪ್ರತಿಷ್ಠಿತಾ ಇತ್ಯನೂದ್ಯ ವಾಂಗ್ಮೇ ಇತ್ಯಸ್ಯ ಅತಿರೋಹಿತಾರ್ಥತ್ವಾತ್ ಮನಸಿ ಪ್ರತಿಷ್ಠಿತಾ ಇತ್ಯೇತತ್ ಅನ್ಯಥಾ ಪ್ರತೀತೇಹೆ ವ್ಯಾಚಷ್ಟೇ ವಾಂಗ್ಮ ಇತ್ಯಾದಿನಾ. ಇದರಲ್ಲಿ ವಾಂಗ್ಮೇ ಮನಸಿ ಅಂತಕ್ಕಂಥ ಮಂತ್ರವನ್ನು ಅನುವಾದ ಮಾಡಿ ಅದರಲ್ಲಿ ವಾಕ್ ಅನ್ನೋದಕ್ಕೆ ಅರ್ಥ ಸ್ಪಷ್ಟ ಇರೋದರಿಂದ ಮನಸ್ಸಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ವಾಂಗ್ಮೇ ಇತ್ಯಾದಿನ ಮನೋಮೇ ಇತ್ಯಸ್ಯ ಅರ್ಥ ಮೇ ಮನಃ ಅಂದ್ರೇನು? ಮನಸ್ಸಬ್ದ ವಾಚ್ಯತ್ವ ವಿಷ್ಣುವಿಗಿರೋದ್ರಿಂದ ವಿಷ್ಣುವಿನಲ್ಲಿ ನನ್ನ ಮನಸ್ಸು ಯಾವಾಗಲೂ ಇರಲಿ ಹಾಗೆ ಮಾಡುವಂಥ ಪ್ರಾರ್ಥನೆ. ವಿಷ್ಣು ರೀತಿ ಮನಸ್ಸಬ್ದಸ್ಯ ಅವಬೋಧ ರೂಪ ಇತಿ ಯೋಗ ಯುಕ್ತ. ಮನಸ್ಸಬ್ದಸ್ಯ ಅವಬೋಧ ರೂಪ ಇತಿ ಯೋಗ ಉಕ್ತ. ಯೋಗ ಅಂದರೆ ಯೋಗಿಕ ಅರ್ಥ ಹೇಳಿದ್ದಾರೆ. ಮನಃ ಅಂದ್ರೇನು? ಮನನಾನ್ ಮನುರುಚ್ಯತೆ ಒಂದು, ಮನು ಅವಬೋಧನೆ ಅಂತ ಧಾತು. ಆ ಅರ್ಥದಲ್ಲಿ ಹೇಳಿರೋದ್ರಿಂದ ಮನಸ್ಸಬ್ದಕ್ಕೆ ಸರ್ವಜ್ಞನಾದ ನಾರಾಯಣ ಅಂತ ಅರ್ಥ. ಇಂದ್ರಿಯಾಣ ಮನಸ್ಚಾಸ್ಮಿ, ದೇವರಿಗೆ ಮನಸ್ಸು ಅಂತ ಹೆಸರಿದೆ. ಮನಸ್ಸಿನೊಳಗೆ ಮನೋನಾಮಿಕನಾಗಿ ಇದ್ದು ನಿಯಮನವನ್ನು ಮಾಡ್ತಾನಾದ್ರಿಂದ ಮನಸ್ಸು ಅಂತ ದೇವರಿಗೆ ಹೆಸರು. ರೂಢಿಂಚಾಹ ಯದೇತದಿತಿ ಆವಿರಾವಿಹಿ ವ್ಯಕ್ತಂ ಪ್ರತಿಷ್ಠಿತಮಿತಿ ಅನ್ವಯ ಭ್ರಮಂ ವಾರಯಿತುಂ ಉತ್ತರೇಣ ಅನ್ವಯಂ ಅಭಿಪ್ರೇತ್ಯ ಅನುವದತಿ ಆವಿರಾವಿರ್ವ ಏವೇಧೀತಿ. ಆವಿರಾವಿಹಿ ಎಂಬುದಕ್ಕೆ ವ್ಯಕ್ತಂ ಪ್ರತಿಷ್ಠಿತಂ ಅಂತ ಅನ್ವಯ ಮಾಡಬಾರದು. ಮುಖ್ಯವಾಗಿ ಅನ್ವಯ ಮಾಡಬೇಕಾದ್ರೆ ನೀವು ಸ್ಪಷ್ಟವಾಗಿ ಅಪರೋಕ್ಷಿ ವಿಷಯನಾಗು, ಅಪರೋಕ್ಷಕ್ಕೆ ವಿಷಯನಾಗು. ಸಾಕ್ಷತಃ ತಂ ಬುದ್ಧ್ಯಂತಂ ಅತ್ರ ಅನುವರ್ತತೆ ಇತಿ ಭಾವೇನ ವ್ಯಾಕುರುವನ್ ವಾಕ್ಯಾರ್ಥಮಃ ಹೇ ವಿಷ್ಣು ಇತಿ. ಈ ಮನಃ ಅನ್ನೋದಕ್ಕೆ ಎರಡು ರೀತಿಯ ಅರ್ಥ. ಒಂದು ಮನಃ ಮನಸ್ಸಿ ಮನಾಂಸಿ ಒಂದು, ಮತ್ತೆ ಮನಃ ಮನಸ್ಸಿ ಮನಾಂಸಿ ಒಂದು. ಪ್ರಥಮಭಕ್ತಿಯಲ್ಲೂ ಮನಃ ಅಂತಾನ, ಸಂಬೋಧನಕ್ಕೂ ಮನಃ ಅಂತ ಹೆಸರು. ಮನಃ ಅಂದರೆ ಯಾರನ್ನು ಕೇಳ್ತಾ ಇದ್ದಾರೆ ಅಂದರೆ ಎಲೆಯನ್ನ ಇವರೇ ವಿಷ್ಣುವೇ ಅಂತ ಸಂಬೋಧನೆ ಕೂಡ ಆಗುತ್ತೆ ಅಂತ ಹೇಳಿದ್ರು. ತಿಳಿಸ್ತಾರೆ ಮನ ಇತ್ತೆ ಸಂಬುದ್ಧ್ಯಂತ ಮಾತ್ರ ಅನುವರ್ತತೆ ಇತಿ ಭಾವೇನ ವ್ಯಾಕುರ್ವನ್ ವಾಕ್ಯಾರ್ಥಮಃ ಹೇ ವಿಷ್ಣು ಇತಿ. ಹೇ ಮನಃ ಅಂದರೆ ಹೇ ವಿಷ್ಣು ಅಂತ ಅರ್ಥ. ಅಸ ಭುವಿ ಇತಿ ಧಾತೋ ಮಧ್ಯಮ ಪುರುಷಸ್ಯ ಇದಂ ರೂಪಮಿತಿ ಅಭಿಪ್ರೇತ್ಯ ಏಧಿ ಇತ್ಯಸ್ಯ ಪ್ರತಿಪದ ಮರುಪಾದತ್ತೆ ಭವೇತಿ. ಮುಂದೆ ಹೇಳ್ತಾರೆ ಆಣಿಸ್ಥಃ ಏಧಿ ವೇದಸ್ಯ ಮೇ ಆಣಿಸ್ಥ ಶ್ರುತಂ ಮೇ. ಇದು ಅಸುಭುವಿ ಅನ್ನೋ ಧಾತುವಿನಿಂದ ಆ ಬಂದಿರತಕ್ಕಂಥ ಕ್ರಿಯಾಪದ ಅಂತ ಹೇಳಿ ಮುಂದೆ ಭವ ಇತಿ ಆಣಿಸ್ಥ ಅಂತ ಪದ ಇದೆ. ಆಣಿಸ್ಥ ಅಂದರೆ ಏನು? ಅದಕ್ಕೆ ಹೇಳ್ತಾರೆ ಪ್ರತಿಪದಂ ಆಣಿತ್ಯಸ್ಯ ಆಣಿಸ್ಥ ಇತ್ಯಸ್ಯ ಪ್ರತಿಪದಂ ಆಣಿಸ್ಥಿತಿ ಇತಿ. ಆಣಿತ್ವೇನ ಸ್ಥಿತೇನ ಅನ್ಯಥಾ ಪ್ರತೀತಿ ನಿರಾಸಾಯ ವ್ಯಾಚಷ್ಟೇ ಆಣ್ಯಾಮಿತಿ. ಆಣಿಸ್ಥಿತ ಅಂದ್ರೆ ಏನು? ಆಣ್ಯಾಂ ಸ್ಥಿತ. ಆಣಿ ಅಂದರೆ ವೇದಗಳು ಅಂತ ಅರ್ಥ. ವೇದಗಳಲ್ಲಿ ಅಭಿಮಾನಿ ದೇವತೆಗಾಗಿ ನೆಲೆಸಿರತಕ್ಕಂತಹ ವಾಯುದೇವರು. ಇಲ್ಲಿ ಪರಮಾತ್ಮ ಪ್ರತಿಪಾದ್ಯರಾಗಿ ನೆಲೆಸಿದ್ದಾನೆ ಪರಮಾತ್ಮ. ಅದಕ್ಕೆ ವಾಯು ಅಂತರ್ಗತತ್ವೇನ ನಾರಾಯಣನ ಉಪಾಸನೆ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಆಣಿಸ್ಥ ಅಂತ ಹೇಳಿದ್ರು. ವೇದಸ್ಥ ಆಣಿಸ್ಥ ಇತಿ ಪದದ್ವಯಸ್ಯ ಪದದ್ವಯ ಅರ್ಥಕಥನ ಪೂರ್ವ ಆಣಿಸ್ಥ ಪದಸ್ಯ ವಿಷ್ಣು ಪದದ್ವಯ ಪ್ರಮಾಣಮಾಹ ಆಧಾರ ಇತಿ. ಇದಿರತಕ್ಕಂಥ ಆಣಿಸ್ಥ ಮತ್ತು ವಿಷ್ಣು ಅಂತ ಅರ್ಥ ಮಾಡಿದೆ. ಇದಕ್ಕೇನು ಆಧಾರ ಅಂದರೆ ಇತಿ ಶಬ್ದ ತತ್ವೇ ಅಂತ ಕೋಟ್ ಮಾಡಿದ್ದಾರೆ. ಆಧಾರ ಸರ್ವವೇದಾನಾಂ ವೇದಾಣಿ ಪ್ರಾಣ ಉಚ್ಯತೆ ತಸ್ಮಿನ್ ಸ್ಥಿತೋ ಹರಿರ್ನಿತ್ಯಂ ಆಣಿಸ್ಥ ಇತಿ ಗೀಯತೆ ಇತಿ ಶಬ್ದ ತತ್ವೇ. ಇಲ್ಲಿ ಆಣಿ ಆಣಿ ಅಂದರೆ ವೇದಾಣಿ ಅಂತ ಅರ್ಥ. ವೇದಾಣಿ ಅಂದರೆ ವೇದಕ್ಕೆ ಆಧಾರ ಅಂತ ಅರ್ಥ. ವೇದಕ್ಕೆ ಆಧಾರರಾಗಿ ವಾಯುದೇವರಿದ್ದಾರೆ, ಅವರೊಳಗೆ ಪರಮಾತ್ಮ ನೆಲೆಸಿರೋದ್ರಿಂದ ಆಣಿಸ್ಥ ಅಂತ ದೇವರಿಗೆ ಹೆಸರು. ಆಣಿಸ್ಥ ಅಂದರೆ ಆಣಿ ಸ್ಥಿತ, ಸ್ಥ ಅಂದರೆ ಗೃಹಸ್ಥ, ಗೃಹದಲ್ಲಿದ್ದವರು ಗೃಹಸ್ಥ, ಆಣಿಯಲ್ಲಿರೋನ್ ಆಣಿಸ್ಥ ಅಂತ ಅರ್ಥ ಹೇಳಿ. ಅಂತ ಹೇಳಿತ್ತು ಆಣಿ ಆಣಿ ಅಂದರೆ ವಾಯುದೇವರು ಎಲ್ಲ ಒಂದೇ ಆಧಾರವಾಗಿ ಎಲ್ಲ ವೇದಗಳಿಗೆ ಆಧಾರವಾಗಿ ವಾಯುದೇವರಿದ್ದಾರೆ ಅಂತ ಕೇಳಿದರೆ ವೇದಗಳನ್ನು ಪ್ರವರ್ತನೆ ಮಾಡ್ತಕ್ಕಂಥ ಅಭಿಮಾನಿ ದೇವತೆಯಾಗಿದ್ದಾರೆ ಅಂತ ಅರ್ಥ. ಆಣೀತ್ ವೇದಾಸ್ಥ ಆಣೀಸ್ಥಿತೆ ಇತಿ ಪದದ್ವಯ ಅರ್ಥಕಥನ ಪೂರ್ವಕಂ. ಭಕ್ಷಿ ಇನ್ನೂ ಹೆಚ್ಚಾಗಿ ಮತ್ತು ವಾಯುದೇವರದವ್ರು ಎಷ್ಟೇ ಅಂಡರ್ಸ್ಟುಡ್, ಅದು ಕೆಳದವರಿಗೆ ಅನ್ವಯ ಆಗೋಬಾರ್ದು ಮೇಲೆಯವರಿಗೆ ಹಾಗೆ ಆಗುತ್ತೆ. ಆದ್ರಿಂದಾಗಿನ ವಾಯುದೇವ ವಾಯುವಂತರ್ಗತ ಅಂತ ಒಡಲೇಬೇಕು ಅಂತ ಅಭಿಪ್ರಾಯ. ಮುಂದೆ ವಾಯುವಂತರ್ಗತ ಲಕ್ಷ್ಮೀನಾರಾಯಣ ಅಂತ ಮಾಡೋದ್ರಿಂದ ಮಹಾಲಕ್ಷ್ಮಿ ಅಲ್ಲಿ ಬಂದ್ಬಿಡ್ರಿ, ಇನ್ನೂ ಮೇಲೆ ಬರ್ತಾರ. ನಚ ಆವಿರಾವಿರಿತಿ ದುರ್ವಚರ ಆದರಾರ್ಥಮಿತಿ ಸುಗಮಂ ಆವಿರಿತಿ ದೇವಿಯ ದೈರ್ಘ್ಯಂ ಕಿಮರ್ಥಮಿತ್ಯತಃ ಆವಿರಿತಿ. ಆವಿ ಅಂತ ಪದ ಆವಿರಾವಿ ಅಂತ ಅಂದ್ರೆ ಸಾಕಾಗಿತ್ತು, ಆವಿರಾವಿಹಿ ಅಂತ ಯಾಕೆ ಮಾಡಬೇಕಾಗಿತ್ತು? ಆವಿಹಿ ಆವಿಹಿ ಮಾಡಿದ್ರೆ ಸಾಕ್ತಿತ್ತು, ಆವಿಹಿ ಅಂತ ಸರಿಯಾಗಿದೆ, ಆವಿ ಅಂತ ದೀರ್ಘ ಮಾಡಿಬಿಟ್ರು. ಎರಡು ಅಷ್ಟೇ ಇದ್ರೆ ಸಾಕಾಗ್ತಿತ್ತು ಅಲ್ಲ ಅಂತ ಕೇಳಿದರೆ ಸಾಕಾಗ್ತಿತ್ತು, ಆದರೆ ವಿಶೇಷವಾಗಿ ಇನ್ನೂ ಕೂಡ ಒತ್ತು ಕೊಟ್ಟು ಹೇಳಬೇಕಾಗಿದೆ, ಅದಕ್ಕೋಸ್ಕರ ದೀರ್ಘವನ್ನು ಹೇಳಿದರು. ಅದಕ್ಕೆ ಅಧಿಕಂ ಅನ್ನೋ ಸೂತ್ರದ ಆಧಾರದ ಮೇಲೆ ಅರ್ಥ ಮಾಡಬೇಕು ಅಂತ ಹೇಳಿದರು. ದೈರ್ಘ್ಯಂ ಕಿಮರ್ಥಮಿತ್ಯತ ಆಹಾ ಆವಿರಿತಿ. ಶಿವರಿಗೆ ಆಧಾರಕ್ಕೆ ಏನು ಮಾಡಿ ತಿದ್ಕೊಂಡ್ಬಿಡ್ತಾರೆ, ತಪ್ಪು ಪ್ರಿಂಟ್ ಆಗಿರೋ ಬಹುಶಃ ತಿದ್ಕೊಂಡ್ಬಿಡ್ತಾರೆ, ಮತ್ತೆ ಪಾಠ ಸರಿ ಇಲ್ಲ ಅಂತ ಗಲಾಟೆ ಮಾಡ್ತಾರೆ. ಅದೆಲ್ಲ ಆ ಶಾಸ್ತ್ರ ವಿಚಾರಗಳನ್ನ ಹಾಗೆಲ್ಲ ಮಾಡಕ್ಕೆ ಹೋಗಬಾರ್ದು. ಶಬ್ದಾಧಿಕ್ಕೆ ಅರ್ಥಾಧಿಕ್ಯಂ ಭವತಿ ಇತಿ ಸೂತ್ರಾರ್ಥ. ಶಬ್ದದ ಅಧಿಕವಾದಾಗ ಅರ್ಥ ಅಧಿಕವಾಗುತ್ತೆ ಅಂತ ಅರ್ಥ. ಆಧಾರತ್ವಾತ್ ಪ್ರಾಣಂ ಆಣೀತ್ಯುಕ್ತಂ ತತ್ ವ್ಯುತ್ಪಾದ್ಯ ದರ್ಶಯತಿ ಅಣಶಬ್ದಶ್ಚ ಇತಿ. ಅದ ಆಧಾರತ್ವಾತ್ ಪ್ರಾಣಂ ಆಣೀತ್ಯುಕ್ತಂ. ವಾಯುದೇವರಿಗೆ ಪ್ರಾಣ ಅಂತ ಹೆಸರಿದೆ, ಆಣಿಯಾಗಿದ್ದರಿಂದ ಅಂತ ಹೇಳಿದ್ದೀರಿ, ಅರ್ಥ ಎಲ್ಲಿಂದ ಬಂದಿದೆ ಅಂತ ಕೇಳಿದರೆ ಅದು ಕೊಟ್ಟರು ಆಣಿಸ್ಥಿತ ಆವಿರಾವಿ ರೀತಿ ಅಂತ ಹೇಳಬೇಕಾದ್ರೆ ಅಣಶಬ್ದಶ್ಚ ಗತಿವಾಚಿತ್ವಾ ಚಲಮಾಣ ಮುಚ್ಚತೆ. ಅಣ ಅಂದರೆ ಚಲಿಸುವ ವಸ್ತು, ಸದಾ ಕಾಲ ಚಲಿಸೋರು ಯಾರು ಅಂತ ಕೇಳಿದರೆ ವಾಯುದೇವರು, ಸದಾಗತಿ. ಆ ದೃಷ್ಟಿಯಿಂದ ವಾಯುದೇವರು ಸ್ಥಾಪಕರಾಗಿ ವೇದಗಳಿಗಿದ್ದಾರಾದ್ದರಿಂದ ಅವರು ಆಣಿಸ್ಥ ಆಣಿ 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 ಅಂತ ಅವ್ರ ಹೆಸರಿದೆ. ಅವರ ಅಂತರ್ಯಾಮಿಯಾಗಿರೋದ್ರಿಂದ ಆಣಿಸ್ಥಿತ ಆಣಿಸ್ಥ ಅಂತ ದೇವರಿಗೆ ಹೆಸರು. ಅಣ ಗತೌ ಇತಿ ಧಾತೋ ಅಣಶಬ್ದಸ್ಯ ಗತಿವಾಚಿತ್ವಾತ್ ಚಲನಕ್ರಿಯಾ ವಾಚಿತ್ವಾತ್ ತಸ್ಯ ಇದಂಬಿತಿ ಅಣಿ ಕೃತೆ ಚಲಮಾಣಮಿತ್ಯುಚ್ಯತೆ. ತಸ್ಯ ಇದಂ ಅಂತೇಳಿ ಸೂತ್ರದಿಂದ ಅದು ಚಲಮಾಣ ಅನ್ನರ್ಥ ಬರುತ್ತೆ. ತಸ್ಯ ಧಾರಣೇನ ತದ್ವಾನ್ ಅಣಿ ಫಲಿತಮರ್ಥ ಅಣಿ ಶಬ್ದಸ್ಯ ಆಹ. ಅದಕ್ಕೆ ಆಣಿ ಅಂತ ಫುಲ್ಸ್ಟಾಪ್ ಇಟ್ಕೋಬೇಕಲ್ಲಿ. ತಸ್ ಧಾರಣೇನ ತದ್ವಾನ್ ಆಣಿ ಫುಲ್ಸ್ಟಾಪಲ್ಲಿ ಫಲಿತಮರ್ಥಂ ಅಣಿ ಶಬ್ದಸ್ಯ ಆಹ ಸ್ಥಾಪಕ ಇತಿ. ಒಟ್ಟು ಸ್ಥಾಪಕ ಅಂತ ಅದಕ್ಕೆ ಅರ್ಥ, ವೇದ ಸ್ಥಾಪಕರು ವಾಯುದೇವರು. ಅದಕ್ಕೆ ವೇದದ ವೈದಿಕ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದವರು ಅವರು, ವೇದ ಸ್ಥಾಪಕರಾದವರು ಅವರು. ಆದ್ದರಿಂದ ಅವರಿಗೆ ಆಣಿ ಅಂತ ಹೆಸರಿದೆ. ವೇದ ಶ್ರವಣಂ ಮನೋಮೇ ಮಾಂ ಪ್ರಹಾಸೀಹಿ ತ್ಯನಥಾ ಪ್ರತೀತಿ ನಿರಾಸಾಯ ಅನ್ವಯ ಮುಖೇನ ಅನುವದತಿ. ವೇದಶ್ಯ ಶ್ರುತಂ ಶ್ರವಣಂ ಮತ್ತು ಮಾ ಪ್ರಹಾಸೀಹಿ, ಬರೀ ಶ್ರವಣದಲ್ಲೇ ಉಳ್ಕೊಂಡು ಬಿಡಲಿ ಅಂತ ಅರ್ಥ ಮಾಡಕ್ಕೆ ಹೋಗಬಾರದು. ಇಲ್ಲಿ ಮಾ ಪ್ರಹಾಸಿ ಎಂಬುದಕ್ಕೆ ಅರ್ಥ ಈ ರೀತಿ ಮಾಡಬೇಕು ಅಂತ ತೋರಿಸಿಕೊಟ್ರು. ಏನಂತ ಶ್ರುತಂ ಶ್ರವಣಜಂ ಜ್ಞಾನಮಿತ್ಯರ್ಥ ಅಭಿಪ್ರೇತ್ಯ ತಾತ್ಪರ್ಯ ಮಾ ವಿದ್ಯಾಗೋಚರ ಏವ ಸರ್ವದಾಭವ. ವಸ್ತು ಎಷ್ಟೇ ಗಟ್ಟಿಯಾಗಿ ಉಳಿದ್ರು ಕೂಡ ಪರಮಾತ್ಮನ ಸಾಕ್ಷಾತ್ಕಾರ ಆಗದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಕಡೆಗೆ ಏನು ಮಾಡಿ ಲಿಸ್ಟ್ ಕೊಟ್ಟು ಒಂದು ಬಳಸೇ ಇಲ್ಲ, ತೊಗೊಂಡೇನು ಮಾಡಬೇಕು ಅದನ್ನು? ಲಿಸ್ಟ್ ತೊಗೊಂಡೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಪುರುಷ ಜ್ಞಾನ ಬಂದರೆ ಸಾರ್ಥಕ. ಆದ್ದರಿಂದ ಮಾ ಪ್ರಹಾಸೀಹಿ, ನಾನು ಓದಿದ್ದು ವ್ಯರ್ಥ ಆಗಬಾರದು ಅಂತ ಕೇಳಿದರೆ ನೆನಪಿರಬೇಕು ಅಂತ ಅಷ್ಟೇ ಅರ್ಥ ಅಲ್ಲ, ದೇವರು ಕಾಣಬೇಕು ಅಂತ ಅದಕ್ಕೆ ಅರ್ಥ. ಟಿಕೆಟ್ ಜೋಪಾನ ಅಂತ ಹೇಳಿ ಒಳಗಿಟ್ಟು ಲಾಕ್ ಆಗಿಟ್ಟು ಲಾಕ್ ಮಾಡಿಬಿಟ್ಟ ಡಿ ಅಂತ ಹೇಳಿಬಿಟ್ಟು ಡಿ ಡಿ ಬಂತು ಲಾಕ್ ಬರಲಿಟ್ಟು ಲಾಕ್ ಮಾಡಿಬಿಟ್ಟ. ಅವ್ರು ಲಕ್ಷ ರೂಪಾಯಿ ಡಿ ಡಿ, ಎಷ್ಟು ಖುಷಿಯೋ ಖುಷಿ. ಅವ್ರು ಒಳಗೆ ತೆಗೆದು ನೋಡ್ತಾನೆ ಅದಕ್ಕೇನು ಬೆಲೆ? ಈಗ ಪೇಪರ್ ತುಂಡಷ್ಟೇ, ಅದು ಎನ್ಕ್ಯಾಶ್ ಮಾಡ್ಕೊಂಡಿದ್ರೆ ಉಪಯೋಗ ಆಗ್ತಿತ್ತು ಅಷ್ಟೇ. ಅದೆಲ್ಲ ಶಾಸ್ತ್ರಜ್ಞಾನ ಎಲ್ಲ ಹೇಗೆ ಅದು ಮುಂದೆ ಕನ್ವರ್ಟ್ ಆಗಬೇಕು, ಹಾಗೆ ಉಳ್ಕೊಂಡ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಎಷ್ಟೋ ಜನ ಅದು ಭಾರಿ ವ್ಯಾಲ್ಯೇಬಲ್ ಅಂತೇಳಿ ಯಾರಿಗೂ ಕೊಡೋದು, ಬ್ಯಾಂಕ್ಗೆ ಕೊಡೋದಿಲ್ಲ, ನಾನು ಅಷ್ಟು ವ್ಯಾಲ್ಯೇಬಲ್ ನನಗೆ ರಾಯ ಇಟ್ಕೊಂಡ್ಬಿಡ್ತೀನಿ ಅಂತ ಕೇಳಿದರೆ ಅದು ಚೇಂಜ್ ಆದ್ರೇ ಅವ್ರಿಗೆ ಬರೋದೇ ಇಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ಶ್ರವಣದ ದೊಡ್ಡ ಪ್ರಯೋಜನ ಮನನ, ಅದರ ಪ್ರಯೋಜನ ಧ್ಯಾನ, ಅದರ ಪ್ರಯೋಜನ ಆತ್ಮವಾರೇ ದ್ರಷ್ಟವ್ಯ, ದೇವರು ಕಾಣಬೇಕದು. ದೇವರು ಕಾಣದೆ ಹೋದರೆ ಮಾಡಿದ್ದೆಲ್ಲ ವ್ಯರ್ಥ. ದರ್ಶನ ಕೊನೆಯ ಮೂಮೆಂಟಲ್ಲಿ ದರ್ಶನ ಮಾಡದೆ ಬಂದರೆ ಹಾಗೋ ಹಾಗೆ ಗಂಟೆ ಗಟ್ಟಲೆ ಕ್ಯೂಲ್ಲಿ ನಿಂತ್ಕೊಂಡು ದುಡ್ಡು ಕೊಟ್ಟು ಎಲ್ಲ ಮಾಡಿ ಇನ್ನು ದರ್ಶನ ಅವಸರ ಏನಾಗ ನೆನಪಾಗ ಹೊರಗೆ ಬಂದ್ಬಿಟ್ಟು ಆಗಿರುತ್ತೆ ಅಷ್ಟೇ. ಏನು ಕಣ್ಣು ಮುಚ್ಚಿಕೊಳ್ಳೋದು, ಹೊರಗೆ ಬರೋದು, ಏನಾದ್ರು ಮಾಡ್ಬೋದು. ಇದಕ್ಕೆ ಏನು ಮರ್ತುಬಿಟ್ಟೆ ಅಂತ ಯೋಚನೆ ಮಾಡ್ತಾ ಕೂತ್ಬಿಡೋದು, ಆಮೇಲೆ ಮುಗಿದೆ ಹೋಯ್ತು ಆ ದರ್ಶನ ಅನ್ನೋದು ಅವೆಲ್ಲ ಹೋಯ್ತಲ್ಲಿ. ಶ್ರುತಂ ಶ್ರವಣಜಂ ಮಾ ಪ್ರಹಾಸಿ. ಪ್ರಹಾಸಿ ಅಂದ್ರೆ ಏನು? ಹಾಸ್ಯ ಅಲ್ಲ, ಪ್ರಹಾಸಿ ಎಂಬುದು ಅದು ನನ್ನ ಕೈ ಬಿಟ್ಟು ಹೋಗದೆ ಹಾ ಓಹಾಕ್ ತ್ಯಾಗೆ ಅಂತ ಸೂಕ್ತ ಕೋಶ ಧಾತು. ಓಹಾಕ್ ತ್ಯಾಗೆ ಮಾ ಪ್ರಹಾಸಿ, ನಾನು ಓದಿದ್ದು ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತ ಕೇಳಿದರೆ ಅದ್ರ ಫಲ ಸಿಗಬೇಕು ಅಂತ ಅರ್ಥ. ಓದಿನ ಫಲ ಯಾವುದು ಅಂದರೆ ದೇವರ ದರ್ಶನ. ಅಲ್ಲಿಗೆ ಅನ್ವಯ ಮಾಡ್ಬೇಕಂತ. ಮಾ ಪ್ರಹಾಸಿ ಏನೇನೇ ಎಲ್ಲಿದೆ ಸತ್ ಸತಿ ಏನಂ ಬಿಡಿಸ್ಬೇಕಾದ್ರ ಸತಿ ಹೀಗಾದಾಗ ಏನಂ ಅಂತ ಮುಂದುವರ್ಕೋಬೇಕು. ಸತ್ಯನ ಮುಂದೆ ಪದ ಅಲ್ಲ, ಸಂಧಿ ಆಗಿರೋದು. ಅದೇ ಅದು ಓದ್ಬೇಕಾದ್ರೆ ಬಿಡಿಸಿ ಓದ್ಬೇಕಾದ್ರ ಸತಿ ಏನಂ ಅಂತ ಹೇಳ್ಬಿಟ್ಟು ಮುಂದೆ ವೇದ ಶ್ರುತಂ ಮತ್ತು ಮಾ ಪ್ರಹಾಸೀರಿತ್ಯನ್ಯಥಾ ಪ್ರತೀತಿ ಮೇ ಶ್ರುತಮಿತಿ ಶ್ರುತಂ ಶ್ರವಣದ ಜ್ಞಾನಮಿತ್ಯರ್ಥ ಅಭಿಪ್ರೇತ್ಯ ತಾತ್ಪರ್ಯ ಮಹಾಮಮೇತಿ ಅನೇನ ವೇದೇನ ಅಧೀತೇನ ಪಠಿತೇನ ಇತ್ಯನ್ಯಥಾ ಪ್ರತೀತಿ ನಿರಾಸಾಯ ಸೋಪಸ್ಕರಂ ವ್ಯಾಚಷ್ಟೇ ಹೇ ವಿಷ್ಣೋ ಇತಿ. ಅನೇನ ವೇದೇನ ಅಧೀತೇನ ಪಠಿತೇನ ಇತ್ಯನ್ಯಥಾ ವೇದದಿಂದನೇ ಕೆಲಸ ಆಗುತ್ತೆ ಅಲ್ಲ, ಅದೇನು ಅನುಗ್ರಹ ಮಾಡಬೇಕಾದಕ್ಕಿಲ್ಲದ ಹೋದರೆ ಏನೂ ಪ್ರಯೋಜನ ಇಲ್ಲ. ವಿಸ್ಮೃತೋ ಮಾ ಭವ ಇತಿ ಹೇ ವಿಷ್ಣು ಅನೇನ ತದ್ವಿಷೇಣೈವ ಅವಧೀತೆ ಅಧೀತೇನ ಅಹೋರಾತ್ರಾನ್ ಸಂದಧಾಮಿ. ಆ ರೀತಿ ಆ ದೃಷ್ಟಿಯಿಂದಲೇ ನಾನು ಹಗಲು ರಾತ್ರಿ ಕೂಡ ಶ್ರವಣಾದಿಗಳನ್ನು ಮಾಡಿಕೊಂಡು ಯಾತಕ್ಕಿರೋದು ಅಂದರೆ ನನ್ನ ಅನುಗ್ರಹದಿಂದ ದರ್ಶನ ಆಗಬೇಕು ಅಂತ ಹೇಳಿ. ಅಂದರೆ ಬರೀ ವೇದದ ಆಟೋಮ್ಯಾಟಿಕ್ ಬೇರೆ ಮತದವರೆಲ್ಲ ಜ್ಞಾನದಿಂದ ಆಟೋಮ್ಯಾಟಿಕ್ ಮೋಕ್ಷ ಅಂತ ತಿಳ್ಕೊತಾರೆ, ತಪ್ಪದು. ಅನುಗ್ರಹ ಮಾಡದೆ ಹೋದರೆ ಏನೂ ಪ್ರಯೋಜನ ಇಲ್ಲ. ಮಮೇತಿ ಅನೇನ ಹೇ ವಿಷ್ಣು ಇತಿ ಋತ ಸತ್ಯಪದ ಯೋಹೋ ಅಪುನರುಕ್ತಮರ್ಥಮಃ ಋತಮಿತ್ಯಾದಿನ. ಋತ ಮತ್ತು ಸತ್ಯ ರಫ್ಲಿ ಎರಡು ಕೂಡ ಸುಹೃನ್ ಮಿತ್ರ ಇದ್ದ ಹಾಗೆ, ಅದಕ್ಕೆ ಅಂತಾರೆ ಪುನರುಕ್ತಿ ಅರ್ಥ ಅಲ್ಲ, ವಿಶೇಷ ಅರ್ಥ ಇದೆ ಅಂತ ಹೇಳಿದರು. ಏನು ವಿಶೇಷಾರ್ಥ? ರೂಗತೌ ವಿತ್ಯತಃ ಕರ್ಮಣಿ ಕ್ತಾ ಪ್ರತ್ಯಯೇ ಋತಂ ಅವಗತಮಿತಿ ಸಿದ್ಧ್ಯತಿ. ರು ಶಬ್ದಕ್ಕೆ ಋತ ಋತ ಅಂದರೆ ರು ಅಂದರೆ ರು ಗತೌ ಅಂತ ಧಾತು ಇರೋದು ರುಗತೌ. ಸೊ ರುಗತೌಗೆ ರು ಶಬ್ದಕ್ಕೆ ಏನರ್ಥ ಬಂತಾಗ ಋತ ಅಂದರೆ ಗತ ಅಂತಾಯಿತು. ಗತ ಅಂದ್ರೆ ಏನು? ಅವಗತ ಅಂತ ಅರ್ಥ. ಅವಗತ ಅಂದ್ರೆ ಏನು? ತಿಳಿಯೋದು ಅಂತ ಅರ್ಥ. ಋತಂ ಅವಗತಮಿತಿ ಸಿದ್ಧ್ಯತಿ ಅವಗಮನಂಚ ನ ಭ್ರಮರೂಪಮಿತಿ ಭಾವೇನ ಯಥಾವದಿತ್ಯುಕ್ತಂ. ದೇವರನ್ನು ತಿಳಿಯೋದು ಅಂದರೆ ಬರೀ ತಿಳಿಯೋದಲ್ಲ, ಸರಿಯಾಗಿ ತಿಳಿಬೇಕು. ಬರೀ ದೇವರು ಒಪ್ಪರು ಬೇಕಾದ್ರೆ ಸಿಗ್ತಾರೆ, ಆದರೆ ದೇವರನ್ನು ಏನಂತ ಒಪ್ಪಬೇಕು? ಸರಿಯಾಗಿ ಅರ್ಥ ಮಾಡ್ಕೊಂಡು ಒಪ್ಪಬೇಕು. ಗುಣಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ದೋಷ ದೂರ ಆಡಿದ್ದಾರೆ. ಹಾಲಿದೆ ಅದು ಗೊತ್ತು, ಅದು ಬ್ಯಾಕಪ್ಪಿದೆ ಅಂತ ಹೇಳಿಬಿಟ್ಟು ಅದು ಹಾಲು ಗೊತ್ತೇ ಇಲ್ಲ ಅಂತ ಅರ್ಥ. ಅವ್ರು ಹಾಲಿನ ಬಗ್ಗೆ ಹೇಳಬೇಕಾದ್ರೆ ಅದು ಬೇಸಿಕ್ ನಾಲೆಡ್ಜ್ ಅದ್ರ ಬಗ್ಗೆ ಇಲ್ಲದ ಹೋದರೆ ಹಾಲು ಅನ್ನೋ ಪದದಿಂದ ಉಪಯೋಗಕ್ಕೆ ಹೇಗೆ ಬರೋದಿಲ್ವೋ, ಬರೀ ದೇವ್ರನ್ನ ಒಪ್ತೇನೆ ದೇವ್ರನ್ನ ಒಪ್ತೇನೆ ಅಂತ ಹೇಳಿಬಿಟ್ಟು ಅವ್ರು ಒಪ್ಪೋ ದೇವರು ನಿರ್ಗುಣ ಎಂಥ ದೇವರು ಅವನಲ್ಲೇ ಇಲ್ಲ, ಗೊತ್ತಾಯ್ತಾ? ಅಣು ಅದು ಅರ್ಥನೇ ಇಲ್ಲ. ಅಣುರಣಿಯಾನ್ ಮಹತೋಮಹಿಯಾನ್ ಎಲ್ಲ ಸೇರಿಸ್ಕೊಂಡು ಓದಿದರೆ ಮಾತ್ರ ದೇವ್ರ ಲಕ್ಷಣ. ಆದ್ದರಿಂದ ಬರೀ ಅಂಥ ಸಾಮಾನ್ಯ ದೇವರಿದ್ದಾನೆ ಅಂತ ಒಪ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಅಂಥ ಜನ ತುಂಬ ಸಿಗ್ತಾರೆ, ಅದು ಮೋಕ್ಷಕ್ಕೆ ಸಾಧನ ಅಲ್ಲ ಅಷ್ಟರಿಂದ. ಸಚ್ಛಬ್ದ ಸಾಧು ಗುಣವಾಚಿ, ಸಚ್ಛಬ್ದಕ್ಕೆ ಒಳ್ಳೆಯ ಗುಣ ಅಂತರ್ಥ. ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ ಪ್ರಯುಜ್ಯತೆ ಅಲ್ಲ ಗೀತಾವಾಕ್ಯ ಅದು. ಪ್ರಶಸ್ತಿ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ ಅಲ್ಲಿ ಹೇಳಿಬಿಟ್ಟಿದ್ದಾರೆ. ನನು ತನು ವಿಸ್ತಾರೇ ಯಮ ನಿಯಮನೇ, ತನು ಅನ್ನೋದಕ್ಕೆ ವಿಸ್ತಾರ ಅಂತರ್ಥ, ಯಮ ಅಂದರೆ ನಿಯಮನ ಅಂತರ್ಥ. ಅದಕ್ಕೆ ಹೇಳೋದಕ್ಕೋಸ್ಕರ ವಿಷ್ಣು ಮಮ ಮಾಂ ಅವತು ಇತಿ ತಸ್ಯ ವಿಷ್ಣು ಪರೋಕ್ಷತ್ವೇನ ಪ್ರಾರ್ಥನಂ. ಅಲ್ಲೇನಿದೆ? ತನ್ಮಾಮವತು ತದ್ವಕ್ತಾರಮವತು ಸಂದಧಾಮಿ ಇತ್ಯಾದಿ ಹೇಳ್ತಾ ಮುಂದೆ ತದ್ವಿಷ್ಣ್ವಾಖ್ಯಭೀತಿ ತಥಾಚ ಸಾಧು ಗುಣೈ ತಥಂ. ಪರಮಾತ್ಮನಿಗೆ ಸಾಧು ಗುಣಗಳಿಂದ ಕೂಡಿದವನು ಅಂತ ಅರ್ಥ. ಸಾಧು ಗುಣಗಳು ಅಂದರೆ ಅನಂತಾನಂತ ಕಲ್ಯಾಣ ಗುಣಗಳು. ಸಾಧು ಅಂದರೆ ಒಳ್ಳೆಯವು ಅಂತ ಅರ್ಥ. ಒಳ್ಳೆಯದನ್ನು ಕಲ್ಯಾಣ ಗುಣ ಪರಿಪೂರ್ಣನೆ ಹೊರತು ಕೆಲವು ದೋಷಗಳನ್ನು ಗುಣ ಅಂತ ಕರೆಯೋದುಂಟು. ಆದ್ದರಿಂದ ಗುಣಗಳು ಅಂದರೆ ಆ ರೀತಿ ಅರ್ಥ ಅಲ್ಲ. ಅಲ್ಲಿ ಕಲ್ಯಾಣ ಗುಣಗಳೇ ಗುಣಗಳು. ಎಂ ನಿಯಂತಾರಮಿತಿ ಸತ್ಯಮಿತಿ ಸಿದ್ಧತೀತಿ ಭಾವ ತದ್ವೇದಶ್ರವಣಂ ಮಾಮವತು ಇತಿ ಪ್ರತೀತಿ ನಿರಾಸಾಯ ವ್ಯಾಚಷ್ಟೇ. ವೇದ ಶ್ರವಣ ಮಾಡಿದ್ದೇವಲ್ಲ, ಶ್ರವಣ ನಮ್ಮನ್ನು ಕಾಪಾಡಲಿ ಅಂತ ಅರ್ಥ ಅಲ್ಲ, ವಿಷ್ಣು ನಮ್ಮನ್ನು ಕಾಪಾಡಲಿ ಅಂತ ಅರ್ಥ. ತದ್ ವಿಷ್ಣುವಾಖ್ಯಮಿತಿ ನಾನು ವಿಷ್ಣೋ ಚೇತ್ ಚೇತ್ ಏಧಿ ಇತ್ಯಾದಿವತ್ ತ್ವಂ ಮಾಮವ ಇತಿ ವಕ್ತವ್ಯಮಿತ್ಯತಃ ತಸ್ಯೈವೇತಿ. ಖಂಡಶ್ಚ ಸಂಗತಿಂ ದರ್ಶಯನ್ ಖಂಡಾರ್ಥಂ. ಅದಕ್ಕೆ ಹೇಳ್ತಾರೆ ತದ್ವಿಷ್ಣು ಸತ್ಯಂ ಸಾಧುಗುಣ ಸಂಸರ್ವ ನಿಯಂತಾರಂಚ ವಿಷ್ಣುವಾಖ್ಯಂ ಬ್ರಹ್ಮ ಮಾಮವತು ಇತಿ ತಸ್ಯೈವ ವಿಷ್ಣು ಪರೋಕ್ಷತ್ವೇನೈವ ಪ್ರಾರ್ಥನ. ವಿಷ್ಣುವನ್ನು ಅಪರೋಕ್ಷತ್ವೇನ ಪ್ರಾರ್ಥನೆ ಮಾಡೋದು ಒಂದು, ಪರೋಕ್ಷತ್ವೇನ ಮಾಡೋದೊಂದು. ಅಪರೋಕ್ಷತ್ವೇನ ಅಂದರೆ ಡೈರೆಕ್ಟ್ ನೋಡ್ತಾ, ಪರೋಕ್ಷತ್ವನ ಇಂಡೈರೆಕ್ಟ್ ರೆಫರ್ ಮಾಡ್ತಾ. ಅದಕ್ಕೆ ಕೆಲವೊಮ್ಮೆ ದೇವರು ಕಾಣ್ದಾಗ ನೀನು ಅಂತ ಮಾತಾಡ್ತಾರೆ, ಕಾಣದೆ ಹೋದಾಗ ಅವನು ಅಂತ ಮಾತಾಡ್ತಾರೆ. ಆದ್ದರಿಂದ ತಸ್ಯ ಅಂದರೂ ಸರಿ, ಏಷ ಅಂದರೂ ಸರಿ, ಏತತ್ ಅಂದರೂ ಸರಿ, ಅಲ್ಲಿ ಮನಸ್ಸಲ್ಲಿ ವಿವಕ್ಷೆ ಬೇನೆ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿದರು. ಖಂಡಸ್ಯ ಸಂಗತಿಂ ದರ್ಶಯನ್ ಖಂಡಾರ್ಥೇ ಪ್ರಮಾಣಮಾಹ ವಂಗ ಇತ್ಯಾದಿ ಕಂ ಇತ್ಯಾದಿ ವಾಂಗ್ಮೆ ವಾಂಗ್ಮಾಯ್ಬಿಟ್ಟಿದೆ ಅದು ವಾಂಗ್ಮೆ ಅಂತಾಗ್ಬೇಕದು ದೀರ್ಘ ವಾಂಗ್ಮೆ ಇತ್ಯಾದಿ ಕಮಿತಿ ಅದಕ್ಕೆ ಟಿಪ್ಪಣಿ ಆಯಿತು. ಈ ಒಟ್ಟು ಖಂಡಾರ್ಥ, ಈ ಖಂಡಕ್ಕೆ ಅರ್ಥ ಅಶ್ಯ ಖಂಡಾರ್ಥ ಖಂಡಾರ್ಥ ಅಂತ ಹೇಳ್ತಾರೆ. ವಾಕ್ಯಾರ್ಥ ಖಂಡಾರ್ಥ ಪದಾರ್ಥ ಶಬ್ದಾರ್ಥ ಅಂತ ಹೇಳಿದಾಗೆ ಖಂಡದ ಅರ್ಥ ಖಂಡಾರ್ಥ. ರಾಯರು ಖಂಡಾರ್ಥ ಬರೆದಿದ್ದಾರೆ ಅಂತ ಕೇಳಿದರೆ ಆ ಖಂಡಗಳಿಗೆ ಅರ್ಥ ಬರೆದ್ರೆ ಖಂಡಸೇ ಅರ್ಥ ಬರೆದಿದ್ದರಿಂದ ಖಂಡಾರ್ಥ ಅಂತ ಹೆಸರಾಯಿತು. ಆಚಾರ್ಯರು ಖಂಡಾರ್ಥ ಬರೆಯೋದಿಲ್ಲ, ಒಟ್ಟಿಗೆ ತಾತ್ಪರ್ಯ ಹೇಳೋದು ವಿಶೇಷಾಂಶ ಹೇಳೋದು ಮಾಡ್ತಾರೆ. ಖಂಡಾರ್ಥ ಯಾರಿಗೆ ಬೇಕಾಗುತ್ತೆ ಬಿಗಿನರಿಸಬೇಕು, ಆ ಕೊರತೆ ತುಂಬಿಸಿತ್ತು ರಾಯರು. ಅದೆಲ್ಲದಕ್ಕೂ ಬರೆದಿದ್ದರು, ಎಲ್ಲರೂ ಒಂದೊಂದಕ್ಕೂ ಬೇಕಾಶನ ಬರೆದಿದ್ದಾರೆ, ಎಲ್ಲದಕ್ಕೊಂದು ಬರೆದಿದ್ದು ರಾಯರ ವೈಶಿಷ್ಟ್ಯ. ಅಶೈಕ ಖಂಡಾತ್ಮನೋ ಅಧ್ಯಾಗ ಅಧ್ಯಾಯಸ್ಯ ಸಂಗತಿ ಉತ್ತರತ್ರ ಭಾಷ್ಯೇವ ಸ್ಪಷ್ಟೀಭವಿಷ್ಯತಿ. ಅಸ್ಯ ಏಕಖಂಡಸ್ಯ ಏಕಖಂಡಾತ್ಮನೋ ಅಧ್ಯಾಯಸ್ಯ, ಏಕಖಂಡದ ಒಂದು ಅಧ್ಯಾಯ ಇದು ಅಂದರೆ ಅಧ್ಯಾಯ ಪೂರ್ತಿ ಒಂದೇ ಖಂಡ, ಅನೇಕ ಪ್ಯಾರಾಗಂಡಿದ್ರೆ ಸರಿ ಒಂದು ಪ್ಯಾರಕ್ಕೆ ಒಂದು ಮೂರನೇ ಹಾಗೋ ಹಾಗೆ ವಾಕ್ಯನೋ ಅದೇ ಖಂಡನೋ ಅದೇ ಅಧ್ಯಾಯನೋ ಅದೇ ಎಲ್ಲನೂ ಅದೇ ಚಿಕ್ಕದದು. ಮೇ ವಾಕ್ ಮನಸ್ಸಿ ಅವಬೋಧ ರೂಪೇ ವಿಷ್ಣು ಪ್ರತಿಷ್ಠಿತ ತದಾಧಾರತೆಯ ಸ್ಥಿತ ಯದ್ವಾ ತದ್ ವಿಷಯಿಣಿ ಇತ್ಯರ್ಥ. ವಾಕ್ ಭಗವದ್ ವಿಷಯಕವಾಗಲಿ ಅಂತರ್ಥ. ಮನೋ ನಾಮಕಂ ಬ್ರಹ್ಮ ವಾಚಿ ನಿಯಾಮಕತೆಯ ವಾಗ್ ವ್ಯವಹಾರೇ ವಿಷಯತೆಯ ಅವಸ್ಥಿತಂ. ಮನೋ ನಾಮಕಂ ಬ್ರಹ್ಮ ಮನಸ್ಸು ಹೆಸರಿನ ಪರಮಾತ್ಮ ವಾಚಿ ವಾಕ್ಯದಲ್ಲಿ ಮಾತಿನಲ್ಲಿ ನಿಯಾಮಕತೆಯ ನಿಯಾಮಕನಾಗಿದ್ದು ವಾಗ್ವ್ಯವಹಾರೇ ವಿಷಯತಾಯ ಅವಸ್ಥಿತಂ. ಮಾತಾಡಬೇಕಾದ್ರೆ ವಿಷಯವಾಗಿ ಪರಮಾತ್ಮ ಕಾಣಿಸ್ತಾನೆ ಅಂದರೆ ನಿಯಾಮಕನೂ ಅವನೇ ಮತ್ತು ಪ್ರತಿಪಾದ್ಯನೂ ಅವನೇ. ನಿಯಾಮಕ ಅಂದರೆ ನಿಯಮಕ, ಪ್ರತಿಪಾದ್ಯ ಅಂದರೆ ಅದರಿಂದ ವಾಚ್ಯನಾದವನು, ಎರಡೂ ದೇವರಾಗಿದ್ದಾನೆ. ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ, ಪ್ರೇರಣೆನವನ್ನೇ ಪ್ರೀತಿನವನು. ಅದಕ್ಕೋಸ್ಕರ ಯಾರು ಕೆಲಸ ಹೇಳಿರ್ತಾರೋ ಅವರು ಸಂತೋಷ ಪಡಬೇಕು. ಯಾರು ಒಪ್ಪಕ್ಕೆ ಯಾವಾಗಲೂ ಕೂಡ ಯಾರು ಕೆಲಸ ಮಾಡೋಕ್ಕೆ ಹೇಳಿರ್ತಾರಲ್ಲ ಅವ್ರು ಎಸ್ ಅಂತ ಹೇಳಿದರೆ ಅವನಿಗೆ ಸಂಬಳ ಸಿಗೋದು, ಯಾರೋ ಎಸ್ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಆರ್ಡರ್ ಪ್ಲೇಸ್ ಮಾಡಿದವರೇ ಅಕ್ಸೆಪ್ಟ್ ಮಾಡಿ ಓಕೆ ಹೇಗೆ ಮಾಡಬೇಕು. ಹಾಗೆ ಎಲ್ಲ ಕೆಲಸಗಳನ್ನು ಯಾರಿಂದ ಮಾಡ್ತೇವೆ? ವಿಷ್ಣು ಪ್ರೇರಣೆಯ. ಸೊ ಯಾರು ಪ್ರೀತನಾಗಬೇಕು? ವಿಷ್ಣು ಪ್ರೀತನಾಗಬೇಕು. ಅಲ್ಲಿ ಎರಡು ಬರೀ ಪ್ರೀತನಾಗಲಿ ಅಂದರೆ ಸಾಲದು, ಪ್ರೀತನಾಗ ಮಾಡಬೇಕು, ಸರಿಯಾಗಿ ಮಾಡಬೇಕಂತ ಮಾಡಿ ಸುಳ್ಸುಳಿಯಾಗಿ ಪ್ರೀತನಾಗ್ತಾರೆ. ಕೆಟ್ಟದ ಮಾಡೋದು ಪ್ರೀತನಾಗೋದ್ರೆ ಪ್ರೀತನಾಗೋದಿಲ್ಲ. ಪ್ರೀತನಾಗಬೇಕು ಅಂದ್ರೆ ಯಾರೋ ಮನೆ ಬಂದಿರ್ತಾರೆ ಬೇಕಾದವರು, ಆಗ ಅಡುಗೆ ಮಾಡೋಕ್ಕೆ ಹೇಗೆ ಟ್ರೈ ಮಾಡ್ತಾರೆ? ಆದಷ್ಟು ರುಚಿಯಾಗಬೇಕು. ಗೊತ್ತಾಯ್ತಿಲ್ಲ ಅವರಿಗೆ, ಸ್ವಲ್ಪ ಬೇಜಾರಾಗಬಾರಂತ ಹೇಗೆ ಮಾಡ್ತಾರಲ್ಲ ಹಾಗೆ ಸ್ವಲ್ಪ ಪ್ರೀತಿಯಿಂದೇನೆ ಬಡಿಸ್ಬೋದು, ಆ ಕ್ವಾಲಿಟಿಯೇ ಇಲ್ಲ ಅದರೊಳಗೆ. ಅದು ಸಂಧ್ಯಾ ಒಂದು ವಿಷ್ಣು ಪ್ರೀತ್ಯರ್ಥ ಅಂತ ಮಾಡಬೇಕಾದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದರೆ ಹೇಗಿರ್ಬೇಕಾಗ? ಅದು ಅಕ್ಸೆಪ್ಟ್ ಮಾಡಾಗಿರ್ಬೇಕು, ಇದನ್ನು ಬಿಸಾಕಾಗಿರಬಾರ್ದು. ಅದಕ್ಕೆ ಯಾರಿಗೆ ಕೆಲಸ, ಯಾರಿಗೋಸ್ಕರ ಕೆಲಸ ಮಾಡ್ತೇವೆ ಅವರ ಕೆಲಸವನ್ನು ಮೆಚ್ಚಬೇಕು. ಮೆಚ್ಚೋದು ಯಾವಾಗ ಮಾಡ್ತಾರೆ? ವಿದ್ಯುಕ್ತವಾಗಿ ನಡೆದಾಗ ಮೆಚ್ಚುತ್ತಾರೆ, ಶಾಸ್ತ್ರೋಕ್ತವಾಗಿ ನಡೆದಾಗ ಆಗ ಅದನ್ನು ಮೆಚ್ಚುತ್ತಾರೆ. ಆದ್ದರಿಂದ ನಾವು ಕಾಟಾಚಾರಕ್ಕೆ ಸಂಧ್ಯಾವನ್ನ ಮಾಡಿದರೆ ಪೂಜೆ ಮಾಡಿದರೆ ದೇವರು ಅಕ್ಸೆಪ್ಟ್ ಮಾಡೋದಿಲ್ಲ. ಅದನ್ನು ಹೇಗಿರಬೇಕದು? ವಿಧಿಗೆ ಅನುಗುಣವಾಗಿರಬೇಕು. ಈಗ ಮಾಡಬೇಕು ಅಂತ ಹಾಗೆ ಮಾಡಿದರೆ ಒಪ್ತಾನೆ ಹೊರತು ಇಲ್ಲ ಹೋದರೆ ಒಪ್ಪೋದಿಲ್ಲ. ಅಶ್ಯ ಅದು ಆ ಉದ್ದೇಶ ಆಗಿರ್ಬೇಕು. ಅವರು ಮಾಡಬೇಕು ಸರಿಯಾಗಿ ಮಾಡಬೇಕು ಅಂತ ಕಾನ್ಸೆಪ್ಟ್ ಇರುತ್ತಲ್ಲ ಹಾಗೆ. ಬರೀ ಉತ್ತರ ಬಂದ್ಬಿಟ್ರೆ ಸಾಲ, ಸರಿಯಾಗಿ ಉತ್ತರ ಬಂದರೆ ಮಾತ್ರ ಪಾಸ್ ಆಗ್ತಾನೆ ಹೊರತು ಏನೋ ಒಂದು ಉತ್ತರ ಬಂದ್ಬಿಟ್ರೆ ಪಾಸ್ ಆಗೋದಿಲ್ಲ. ಸರಿಯಾದ ಉತ್ತರಲ್ಲಿ ಹೇಗೆ ಬರೀಬೇಕು ಸರಿಯಾಗಿ ಮಾಡಬೇಕು. ಬರೀ ವಿಷ್ಣು ಪ್ರೀತಿ ಉದ್ದೇಶ ಇದೆಯಲ್ಲ ಸಾಕು ಅಂದರೆ ಸಾಲದು. ವಿಷ್ಣು ಪ್ರೀತಿಯಿಂದ ಮಾಡಬೇಕು ಅಂತ ಹೊರಟಾಗ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂದರೆ ಅಟ್ಟೆ ನ್ಯಾಚುರಲಿ ಬಂದ್ಬಿಡತ್ತೆ. ವಿಷ್ಣು ಪ್ರೀತಿಗೋಸ್ಕರ ಮಾಡೋಕ್ಕೆ ಹೊರಟಾಗ ತುಳಸಿ ತಂದ ಹೇಗೋ ಒಂದು ಯಾರು ಮಾಡ್ತಾ ದೊಡ್ಡವ್ರು ಬೇಕು ಅಂತ ಕೇಳಿದ್ರೆ ಏನು ಮಾಡ್ತಾನಾಗ? ಬಿಡಿಸಿ ಅದು ಮತ್ತೆ ಅವರು ನಾಳೆ ಬೈಯಾಗಿರಬಾರ್ದು. ಅವರು ಮರಮರನೆ ಕಿತ್ಕೊಂಡು ಹೋಗೋದು, ಇದು ಮಾಡೋದು ಮಾಡಬಾರ್ದು. ದಡ ಎತ್ತು ದಡ ಹೇಗೆ ಬಿಡಿಸ್ಬೇಕು ಆ ಕ್ರಮದಲ್ಲಿ ಹೋಗ್ಬೇಕು. ಮತ್ತೆ ಯಾವುದ್ರ ನೀರಿಗಿರ ಇಟ್ಕೊಂಡು ಮಡಿಲಿರ್ತಾರೆ ಕೊಟ್ಬಿಡೋದು ನೀರಿರೋದು. ಮತ್ತೆ ಸ್ನಾನಕ್ಕೆ ಹೋಗೋಕ್ಕಾಗಬಾರ್ದು, ಅದೆಲ್ಲ ಯೋಚನೆ ಮಾಡಬೇಕು. ಅಸ್ಮಾತ್ ಒಂದು ಕೂದಲು ಬಂತು ಅಂತ ತಿಳ್ಕೊಂಡು ಮತ್ತೆ ಸ್ನಾನ ಪೂ ಎಲ್ಲ ವೇಸ್ಟ್ ಆಗೋಗ್ಬಿಡ. ಅಷ್ಟು ಶುದ್ಧ ಮೇಂಟೈನ್ ಮಾಡಬೇಕು. ಎಷ್ಟೋ ಸರ್ ತಾಗಾಗಿಬಿಡುತ್ತೆ ಆ ಬಾಡಿ, ಆಭಾಸ ಆಗಿಬಿಡುತ್ತೆ. ಸೇವೆಗಿಂತ ಮೊದಲು ಏನಾಗುತ್ತದೋ, ಪಾಪದ ಪುಣ್ಯದ ಕೆಲಸ ಆಗಲಿಲ್ಲ, ಪಾಪದ ಕೆಲಸ ಆಗೋಯ್ತು. ಅದಕ್ಕೆ ನಾವು ಎಷ್ಟೊಂದು ಪುಣ್ಯ ಬರದೆ ಒಂದು ಚಿಂತೆಯಲ್ಲಿ ಏನು ಕಟ್ಕೋಬಾರ್ದು, ಪಾಪ ಕಟ್ಕೋಬಾರ್ದು. ಆದ್ದರಿಂದ ವಿಷ್ಣು ಪ್ರೀತಿಗೋಸ್ಕರವೇ ಮಾಡಬೇಕು ಅಂದರೆ ವಿಷ್ಣು ಪ್ರೀತಿ ಆಗಾಗೆ ಮಾಡಬೇಕಾದ. ಅಥೋ ಮೇ ಆವಿರಾವೀರೇ ಅಧಿ ಅತಿ ಪ್ರಕಟೋಭವ. ಈ ರೀತಿ ಮಾಡ್ತೇವಾದ್ದರಿಂದ ಕೊನೆಗೆ ನೀನು ನಮಗೆ ಪ್ರಕಟನಾಗು, ದರ್ಶನ ಕೊಡು. ಮೇ ವೇದಸ್ಯ ಮಯ ಅಧೀಯಮಾನಸ್ಯ ವೇದಸ್ಯ ಆಣ್ಯಾಂ ಆಧಾರಭೂತಾಯಾಂ ಮುಖ್ಯವಾಯುವಾಖ್ಯಾಯಾಂ ದೇವತಾಯಾಂ ತಿಷ್ಠತೀತಿ ಆಣಿಸ್ಥ ವಿಷ್ಣೋ. ಮೇ ಮಯಾ ಶ್ರುತಂ ಶಾಸ್ತ್ರಶ್ರವಣಜನಿತ ವಿದ್ಯಾಂ ಮಾ ಪ್ರಹಾಸೀಹಿ ಮಾ ಮುಂಚ. ಅದನ್ನು ತ್ಯಾಗ ಮಾಡಬೇಡ, ಬಿಟ್ಟು ಹೋಗಬೇಡ, ನೀನು ನಮಗೆ ದರ್ಶನ ಕೊಡಲೇಬೇಕು. ಸರ್ವದಾ ವಿದ್ಯಾ ವಿಷಯೋ ಭವ, ಯಾವ ಕಾಲಕ್ಕೂ ವಿದ್ಯೆಗೆ ವಿಷಯನಾಗಿಯೇ ಇರು. ವಿಸ್ಮೃತೋ ಮಾ ಭವ ಯೇ ಭವೇರಿತ್ಯರ್ಥ. ನಮ್ಮ ಕಣ್ಣಿಗೆ ನೀನು ನಾವೆಂದೂ ಮರೆಯಾಗಬೇಡ, ನಮ್ಮ ವಿಸ್ಮರಣೆಗೆ ಗುರಿ ವಿಸ್ಮರಣೆ ಬರದಂತೆ ಕಾಪಾಡು ಅಂತ ಅರ್ಥ. ಹರೇನ ಅಧೀತೇನ ತದ್ವಿಷೇ ತದ್ವಿಷೇಣ ಇವ ಅಧೀತೇನ ಅಹೋರಾತ್ರಾನ್ ಸಂದಧಾಮಿ. ಅದರಂತೆ ಅಧ್ಯಯನ ಮಾಡಬೇಕೆಂಬುದು ಎಷ್ಟು ಮುಖ್ಯನೋ ಅಧ್ಯಯನ ವಿಷ್ಣು ವಿಷಯಕವೇ ಆಗಿರಬೇಕು, ವಿಷ್ಣು ಪ್ರೀತಿಕರವೇ ಆಗಿರಬೇಕೇ ಹೊರತು ಬೇರೆ ರೀತಿ ಮಾಡಿದರೆ ಉಪಯೋಗ ಇಲ್ಲ. ಯಾವುದೋ ಅಧ್ಯಯನ ತಾರಕ ಆಗೋದಿಲ್ಲ, ವಿಷ್ಣು ವಿಷಯಕ್ಕಾಗಬೇಕು, ವಿಷ್ಣು ಪ್ರೀತಿ ಬರಹ ಆಗಬೇಕು. ಸುಮ್ಮನೆ ಕಥೆ ಕೇಳಿದ ದ್ರೌಪದಿ ಗಜ್ಜರ ಗಂಡಂದಿರು ಹೆಚ್ಚು ಪಾಪ ಕಟ್ಕೊಂಡು ಹೋದ. ಏನು ಮಾಡಬೇಕಾದ್ರೆ ಸರಿಯಾಗಿ ಶಾಸ್ತ್ರ ಹೇಳಿದ್ರೆ ಅರ್ಥ ಮಾಡಿಕೊಂಡು ಅದರಿಂದ ಏನಾಗಬೇಕು ಭಕ್ತಿ ಬರಹ ಕೇಳಬೇಕೇ ಹೊರತು ಏನೋ ತಿಳ್ಕೊಂಡಿದ್ದೆ ಈಗ ಗೊತ್ತೇ ಇದ್ದಿಲ್ಲ ಅಂತ ಬಯಸ್ಕೊಂಡ್ಬಿಟ್ರೆ ಯಾವ ಮನಸ್ಸಲ್ಲಿ ದೋಷ ಭಾವನೆ ಬಂತು ಅಂದರೆ ಮಾಡಿದ ವ್ಯರ್ಥ. ಅದಕ್ಕೆ ಸರಿಯಾಗಿ ತಿಳ್ಕೊಬೇಕು. ಶಾಸ್ತ್ರ ಆಯ್ತವ್ರು ಓದೋದಕ್ಕೆ ತಡ ಮಾಡಬಾರ್ದು, ಓದ್ತಿರ್ಬೇಕಾದ್ರೆ ಏನು ಮಾಡಬೇಕು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದು ಊಟಕ್ಕೆ ಬಡಿಸೋದು ಬೇಗ ಬಡಿಸು, ಊಟ ಬೇಗ ಬೇಗ ಊಟ ಮಾಡಿ ಅಂದರೆ ಪಂಚಿತ ಆಗುತ್ತೆ. ಬೇಗ ಊಟ ಇನ್ನೇ ಎದ್ದು ಬಿಡ್ತಾರೆ, ಮೇಲೆ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿದ. ತಡ ಮಾಡಿ ಬಡಿಸಬಾರ್ದು, ಬೇಗ ಬಡಿಸಿ ಅಂದರೆ ಬೇಗ ಬಡಿಸಿ ಅಂದರೆ ಊಟ ಕೂತ ಬೇಗ ಬೇಗ ಬಡಿಸಿ ಅಂತ ಅರ್ಥ ಅಲ್ಲ. ತಡ ಮಾಡದೇ ಬಡಿಸಿ, ಊಟ ಕೂತ ಮಾತ್ರ ಹೇಗೆ ಮಾಡಬೇಕು ಅವನು ನಿಧಾನವಾಗೇ ಮಾಡಬೇಕು. ಇಲ್ಲಾದ್ರೆ ಇಲ್ಲ ಹೋದ್ರೆ ಜೀರ್ಣ ಆಗೋದಿಲ್ಲ, ಜೀರ್ಣ ಆಗದೆ ಹೋದರೆ ಅವ್ರು ಉದ್ದು ಬಿಟ್ಟು ಪರ್ಪಸ್ ಸರ್ವ್ ಆಗೋದಿಲ್ಲ. ಅದರಿಂದ ಅನ್ನ ಹೇಗೆ ಜೀರ್ಣ ಆಗಬೇಕು, ಜ್ಞಾನ ಹಾಗೆ ನಮಗೆ ಜೀರ್ಣ ಆಗಬೇಕು. ತಲೆ ಗಟ್ಟಿಯಾಗಿ ಕೂಡಬೇಕು, ಸಂಶಯ ಬರದಂತೆ ಕೂತರೆ ಅದು ಜೀರ್ಣ ಆದಾಗ ಲೆಕ್ಕ. ಋತಂ ಯಥಾವದವಗತಂ ಯದಿ ವದಿಷ್ಯಾಮಿ ಸತ್ ಸಾಧು ಗುಣೈಹಿ ತತಂ. ನಾನು ಹೇಳಿದೋದು ಹಾಗೆ ಹೇಳ್ತೇನೆ, ಕೇಳೋದು ಹಾಗೆ ಕೇಳ್ತೇನೆ. ಹೇಗೆ ಸರಿಯಾಗಿ ಗುರುಗಳಿಂದ ಕೇಳಿರ್ತೇನೋ ಹಾಗೆ ಹೇಳ್ತೇನೆ, ಮತ್ತು ಹಾಗೆ ನಾನು ಕೇಳಿರ್ತೇನೆ ಹಾಗೆ ಹೇಳ್ತೇನೆ. ಆದ್ದರಿಂದ ಅದು ನಿನ್ನ ಪ್ರೀತಿಗೆ ಕಾರಣವಾಗಲಿ ಅಂತ ಹೇಳಿ. ಸತ್ ಸಾಧು ಗುಣೈಸ್ತತಂ ಯಂ ನಿಯಂತಾರಮಿತಿ ಸತ್ಯಂ ಸತ್ಯಂ ನಾಮಾನಂ ವದಿಷ್ಯಾಮಿ. ಸತ್ಯ ಅಂತ ನಿನ್ನನ್ನು ನಾನು ಎಲ್ಲರ ಮುಂದೆ ವರ್ಣನೆ ಮಾಡ್ತೇನೆ, ಸಾಧು ಗುಣ ಪೂರ್ಣನಾದವನು ಅಂತ ಹೇಳ್ತೇನೆ. ತದ್ ಬ್ರಹ್ಮ ಮಾಂ ಶಿಷ್ಯಂ ಶ್ರೋತಾರಂಭವತು. ಅದು ಬ್ರಹ್ಮಸೂತ್ರಗಳಿಗೆ ಸತ್ಯಂ ಅಂತ ಹೇಳಿದರೆ ಸತ್ಯಂ ಮೀಮಾಂಸ ಅಂತ ಹೇಳಿದ್ದಾರೆ. ತಲವಕಾರದ ಕೊನೆಗೆ ಹೇಳಬೇಕಾದ್ರೆ ಸತ್ಯಂ ಅಂದರೆ ಮೀಮಾಂಸ ಆಗಿರ್ಬೇಕು ಅರ್ಥ ಆಗುತ್ತೆ. ಬ್ರಹ್ಮಸೂತ್ರ ಮೀಮಾಂಸ ಅಂತ ಯಾತಕ್ಕೆ ಹೆಸರು ಅಂದರೆ ಪರಮಾತ್ಮನನ್ನು ಸದ್ಗುಣ ಪೂರ್ಣ ಅಂತಲೇ ಪ್ರತಿಪಾದನೆ ಮಾಡೋದ್ರಿಂದ ಸತ್ಯ ಅಂತ ಹೇಳಿದರು. ಅದ್ವೈತ ಭಾಷೆ ನಿರ್ಗುಣ ಅಂತ ಅರ್ಥ ಬರೀತಾರೆ ಅಂದರೆ ಅದಕ್ಕೇನು ಅರ್ಥ? ಆ ಟೈಟ್ಲಿಗೆ ವಿರುದ್ಧ ಅದು. ಯಾ ಟೈಟ್ಲ್ ಪ್ರಕಾರ ಪುಸ್ತಕ ಇರಬೇಕಾರೆ ಫಿಸಿಕ್ಸ್ ಅಂತ ಬರೋದು ಬರೀ ಎಲ್ಲ ಜುವಾಲಜಿ ಇತ್ತು, ಏನು ಮಾಡ್ತೀರಿ ತಗೊಂಡು? ಅದಕ್ಕೆ ತಗೊಂಡು ಮ್ಯಾಚ್ ಆಗಬೇಕಲ್ಲ ಟೈಟ್ಲಿಗೆ, ಅದಕ್ಕೆ ಏನಾಗಬೇಕು? ಮ್ಯಾಚ್ ಆಗಬೇಕು. ಎಷ್ಟೋ ತಟ್ಟೆ ಕ್ವಶನ್ ಪೇಪರ್ ಪಾಪ ಯಾವುದೋ ಇವ್ರದ್ದು ಯಾರಿಗೆ ಕೊಟ್ಬಿಟ್ಟು ಏನಾಗುತ್ತಾಗ ಇದು ಇನ್ವ್ಯಾಲಿಡ್ ಆಗೋಗ್ಬಿಡುತ್ತೆ. ಇವ್ರು ಓದಿದ್ದೆ ಬಂದರೆ ಸಿಲೆಬಸ್ಸೇ ಬೇರೆ, ಕೊಟ್ಟಿರೋದೇ ಬೇರೆ. ಅದು ಎಷ್ಟೋ ಸರ್ತಿ ಆ ರೀತಿ ಎಕ್ಸಾಮ್ ಮಾಡಬೇಕಾಗುತ್ತೆ, ತಪ್ಪು ಅವ್ರದ್ದಾಗುತ್ತೆ. ಅದಕ್ಕೋಸ್ಕರನೇ ವಿಷಯಕ್ಕೆ ತಕ್ಕಂತೆ ತಾವು ಸದಾಕಾಲವೂ ಕೂಡ ದೇವರನ್ನೇ ಪಾಠ ಪ್ರವಚನದಲ್ಲಿ ದೇವರ ವಿಷಯ ಬಿಟ್ಟು ಮಾಡಿದರೆ ಅದು ವೇಸ್ಟ್. ತದ್ ಬ್ರಹ್ಮ ಮಾಂ ಶಿಷ್ಯಂ ಶ್ರೋತಾರಮವತು ಅಂತ ಪರಮಾತ್ಮ ಶ್ರವಣ ಮಾಡ್ತಕ್ಕಂಥ ಶಿಷ್ಯರಾದ ನನ್ನನ್ನು ಕಾಪಾಡಲಿ ಅಂತ ಕೇಳಿದರು. ಕಾಪಾಡಲಿ ತದ್ ಬ್ರಹ್ಮ ವಕ್ತಾರಂ ಸ್ವಸ್ವರೂಪ ಉಪದೇಶಕಂ ಅಸ್ಮದ್ ಗುರುಮವತು. ಜೊತೆಗೆ ನಾ ಹೇಳ್ತಕ್ಕಂಥ ನನ್ನನ್ನು ಕಾಪಾಡಲಿ, ಗುರುಗಳಿಗೂ ರಕ್ಷಣೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಶಿಷ್ಯರಿಗೆ ಗುರು ರಕ್ಷಣೆ ಯಾತಕ್ಕಬೇಕು ಅಂದರೆ ತಮಗೆ ಜ್ಞಾನ ಬರಬೇಕು ಅಂತಿದ್ರೆ ಏನಾಗಬೇಕಾಗ? ಅವರು ಸುಖವಾಗಿರಬೇಕು, ಅವರ ರಕ್ಷಣೆ ಆಗಬೇಕು. ಅದಕ್ಕೋಸ್ಕರ ಪರಮಾತ್ಮ ನನ್ನನ್ನು ಕಾಪಾಡಲಿ, ನನ್ನ ಗುರುಗಳನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅವತು ಮಾರಿತಿ ಪುನರ್ವಚನಂ ಅವಧಾರಣಾರ್ಥಂ ಅವತ್ವೇವ ಇದೆ. ಅವತು ಮಾಂ ಅವತು ಮಾಂ ಅಂತ ಹೇಳಿಸತ್ತೆ ಯಾತಕ್ಕೆ ಹೇಳಿದ್ರು ಅಂದರೆ ರಕ್ಷಣೆ ಮಾಡಲೇಬೇಕು ಅಂತ ಹೇಳ್ತಾರೆ. ಬರಲೇಬೇಕು ಎಷ್ಟು ವ್ಯತ್ಯಾಸ ಇದೆ? ಬರಬೇಕು ಅಂದರೆ ಬರಬೇಕು, ಬರದೆ ಹೋದರೂ ಆಗುತ್ತೆ ಅಂತ ಅರ್ಥ ಮಾಡಬಹುದು. ಬರಲೇಬೇಕು ಅಂದಾಗ ನಿಶ್ಚಯ. ಅದೇ ರೀತಿ ಅವತು ಮಾಂ ಅಂತ ಎಣಸರ್ತ ಹೇಳಿದ್ರಿಂದ ಬನ್ನಿ ಬನ್ನಿ ಅಂತ ಕರೆದ್ರೆ ಹಾಗೆ ಬರಲೇಬೇಕು ಅಂತ ಅರ್ಥನ ಹಾಗರ್ಥ. ಇದು ದ್ವಿತೀಯ ಪ್ರಕಟಕ್ಕೆ ಸಪ್ತಮೋ ಅಧ್ಯಾಯ. ಎರಡನೇ ಅಧ್ಯಾಯ ಮುಗಿತು, ಇದು ಕೊನೆಯ ಅಧ್ಯಾಯ. ಎರಡನೇ ಅಧ್ಯಾಯನ ಕೊನೆ. ಅಲ್ಲಿ ಹೇಳ್ತಾರೆ ವಿಷ್ಣು ನಾಮ್ನಿ ಪೂರ್ವೋತ್ತರ ವರ್ಣ ಸಂಧಿ ನಾಮ ಮಹಿಮಾ. ಬಹಳ ಮುಖ್ಯವಾದ ಘಟ್ಟ ಇದೀಗ. ಇದರಲ್ಲಿ ಸರ್ವಸಂಪ್ರವಚತ್ವನ ಇನ್ನೊಂದು ರೀತಿಯಲ್ಲಿ ವರ್ಣನೆ ಮಾಡಿದ್ವಿ. ಇತರೆಯ ಭಾಷೆ ಪೂರ್ತಿ ಅದೇನೆ, ಇತರೆಯ ಭಾಷೆ ಪೂರ್ತಿ ಪರಮಾತ್ಮ ಸರ್ವಶಬ್ದ ವಾಚ್ಯ ಸರ್ವಶಬ್ದ ಪ್ರತಿಪಾದ್ಯ ಅದನ್ನು ಹೇಳದೇ ಆಗಿದೆ. ಆದ್ದರಿಂದ ಅದನ್ನು ಹೇಳದ ಕೊಟ್ಟಿದ್ದಾರೆ. ಅಥಾತ ಸಂಹಿತಾಯ ಉಪನಿಷತ್ ಮೊದಲನೇ ವಾಕ್ಯ. ಅಥಾತಃ ಸಂಹಿತಾಯ ಉಪನಿಷತ್. ಅಥಾತೋ ಬ್ರಹ್ಮ ಜಿಜ್ಞಾಸ ಇದ್ದಾಗೆ ಅಥ ಸಂಹಿತಾಯ ಉಪನಿಷತ್. ಸಂಹಿತೆ ಅಂದರೆ ಮೂಲ ವೇದಮಂತ್ ಸಂಹಿತೆ ಎಂಬುದು ಅದು. ಅದು ಸಂಬಂಧಪಟ್ಟಿದ್ದು ಬ್ರಾಹ್ಮಣ ಅರಣ್ಯಕ ಉಪನಿಷತ್. ಅದು ಸಂಬಂಧವು ಗೀತಾದಲ್ಲಿ ಇಷ್ಟೇ ಅಧ್ಯಾಯ ಅಂತ ಹೇಳಿದರೆ ಮಹಾಭಾರತದಲ್ಲಿ ಗೀತಾ ಇದ್ದರೆ ಹೇಗೋ ಹಾಗೆ. ಪೃಥಿವೀ ಪೂರ್ವರೂಪಂ ದೇವರು ಉತ್ತರ ರೂಪಂ वायु संहिता इति मांडोतेयः। ब्रह्महृदायादिकवये।